Welcome once again to Words of Life program.
ಮತ್ತೊಮ್ಮೆ ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We are studying through the Bible and we have come to the Gospel of John.
ನಾವು ಸತ್ಯವೇದದ ಅಧ್ಯಯನ ಮಾಡುತ್ತಿದ್ದು ಈಗ ಯೋಹಾನನು ಬರೆದ ಸುವಾರ್ತೆಗೆ ಬಂದಿದ್ದೇವೆ.
We don't have time to look at everything in this gospel.
ಸುವಾರ್ತೆಯಲ್ಲಿರುವಂತಹ ಪ್ರತಿಯೊಂದು ನೋಡಲು ಸಮಯವಿಲ್ಲ.
But looking at some of the major points.
ಬಹು ಮುಖ್ಯವಾದ ಅಂಶಗಳನ್ನು ನೋಡಿಕೊಳ್ಳೋಣ.
In John's Gospel chapter 4.
ಯೋಹಾನನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ
we read about a centurion, a royal official, whose son was sick in Capernaum in verse 46.
ಅರಮನೆಯ ಒಬ್ಬ ಪ್ರಧಾನನ ಮಗನು ಕಪೆರ್ನೌಮಿನಲ್ಲಿ ಅಸ್ವಸ್ಥನಾಗಿರುವ ಕುರಿತು 46ನೇ ವಚನದಲ್ಲಿ ಓದುತ್ತೇವೆ.
And when he heard that Jesus was in Judea, he went and asked him to come and heal his son.
ಯೇಸು ಯೂದಾಯದಲ್ಲಿರುವುದನ್ನ ಈತನು ತಿಳಿದುಕೊಂಡು ತನ್ನ ಮಗನನ್ನ ಸ್ವಸ್ಥ ಮಾಡುವಂತೆ ಯೇಸುವನ್ನ ಕರೆಯುತ್ತಾನೆ.
And so Jesus just spoke a word to him saying, verse 50, go your way, your son lives.
ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಯೇಸು 50ನೇ ವಚನದಲ್ಲಿ ಹೇಳುತ್ತಾರೆ.
Now, the distance from Cana to Capernaum is only about 15 miles.
ಕಾನಾದಿಂದ ಕೆಪೆರ್ನೌಮಿಗೆ ಕೇವಲ 15 ಮೈಲಿ, ಅಂದರೆ 24 ಕಿಲೋಮೀಟರ್ ಮಾತ್ರ. ಈತನು ಕಾನಾ ಊರಿನಲ್ಲಿ ಯೇಸುವಿನ ಬಳಿಗೆ ಬರುತ್ತಾನೆ.
His home was in Capernaum.
ಆತನ ಮನೆಯು ಕಪೆರ್ನೌಮಿನಲ್ಲಿರುತ್ತೆ.
Now, supposing your child is sick.
ಒಂದು ವೇಳೆ ನಿಮ್ಮ ಮಗು ಅಸ್ವಸ್ಥಗೊಂಡಿತ್ತು ಅಂದರೆ,
seriously sick.
ಗಂಭೀರವಾಗಿ.
And you travel 15 miles, which may take about 5 hours.
ನೀವು 24 ಕಿಲೋಮೀಟರ್ ಪ್ರಯಾಣ ಮಾಡುತ್ತೀರಿ, ಅದು 5 ತಾಸು ಹಿಡಿಬಹುದು.
He probably had a chariot, being a royal official, it would take even less than that.
ಆತನು ಒಬ್ಬ ಅರಮನೆಯ ಪ್ರಧಾನನಾಗಿದ್ದರಿಂದ ಸ್ವಲ್ಪ ಕಡಿಮೆ ಅವಧಿ ತಗೊಂಡಿರಬಹುದು ಆ ಪ್ರಯಾಣ ಮಾಡಲಿಕ್ಕೆ.
2-3 hours.
2-3 ತಾಸು ಅಷ್ಟೇ ತಗೊಂಡಿರಬಹುದು.
He met Jesus, say, 10 or 11 o'clock in the morning.
ಆತನು ಯೇಸುವನ್ನ ಬೆಳಗ್ಗೆ 10 ಅಥವಾ 11 ಗಂಟೆಗೆ ಭೇಟಿಯಾಗಿರಬಹುದು.
Actually, it was 1 o'clock in the afternoon he met him.
ಮಧ್ಯಾಹ್ನ 1 ಗಂಟೆಗೆ ಭೇಟಿಯಾದನು ಎಂಬುದಾಗಿ ಇಲ್ಲಿ ಮಾಹಿತಿ ಇದೆ.
And Jesus says, your son is well.
ಯೇಸು ಹೇಳ್ತಾರೆ, ನಿನ್ನ ಮಗನ ಆರೋಗ್ಯನಾಗಿದ್ದಾನೆ ಅಂತ.
Now, 1 o'clock in the afternoon, you hear Jesus say that.
ಮಧ್ಯಾಹ್ನ 1 ಗಂಟೆಗೆ ಯೇಸು ಆ ಮಾತನ್ನ ಹೇಳುವುದನ್ನ ನೀವು ನೋಡ್ತೀರಿ.
You would want to rush back home.
ನೀವು ಮನೆಗೆ ಓಡಿ ಹೋಗ್ತಿರುವಾಗ.
So that at least by 4 or 5 o'clock in the evening you're home.
4 ಅಥವಾ 5 ಗಂಟೆ ಒಳಗೆ ನಿಮ್ಮ ಮನೆಯಲ್ಲಿ ಇರ್ತೀರಿ.
I want you to notice something.
ಇಲ್ಲಿ ನೀವು ಒಂದು ಗುರುತಿಸಬೇಕು ಅಂತ ನಾನು ಬಯಸ್ತೇನೆ.
He didn't do that.
ಅದನ್ನು ಮಾಡಲಿಲ್ಲ ಆತನು.
It says here, after Jesus said it,
ಯೇಸು ಇದನ್ನು ಹೇಳಿದ ಕೂಡಲೇ,
the man believed the word.
ಆ ಪ್ರಧಾನ ನಂಬತಾನೆ.
Verse 50.
50ನೇ ವಚನ.
And started off.
ಹೊರಟು ಹೋದನು ಇಲ್ಲಿ ಅಂತ ನೋಡ್ತೇವೆ.
He went off to his house.
ತನ್ನ ಮನೆಗೆ ಹೋಗ್ತಾನೆ ಅವನು.
Then as he was going towards his house,
ತನ್ನ ಮನೆಗೆ ಹೋಗುವ ಸಂದರ್ಭದಲ್ಲಿ,
his slaves met him.
ಆತನ ಆಳುಗಳು ಭೇಟಿ ಆಗ್ತಾರೆ.
Said your son was living.
ನಿನ್ನ ಮಗನು ಬದುಕಿಕೊಂಡನು ಅಂತ ಹೇಳ್ತಾರೆ.
So, he asked them, when did he get better?
ಆತನು ಯಾವಾಗ ಸ್ವಸ್ಥ ಹೊಂದಿದನು ಅಂತ ಪ್ರಧಾನನ ಕೇಳ್ತಾನೆ.
They said to him, yesterday afternoon at 1 o'clock.
ಮಧ್ಯಾಹ್ನ 1 ಗಂಟೆಗೆ ಆತನು ಸ್ವಸ್ಥಗೊಂಡನು ಎಂಬುದ ಹೇಳ್ತಾರೆ ಅವರು.
The fever left.
ಆತನು ಯೇಸುವಿನಿಂದ ಹೊರಟ ನಂತರ ಆಗಿದ್ದರು.
And the father knew that was the same time, 1 o'clock in the afternoon, when Jesus told him, your son lives.
ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆ ತಿಳಿದುಕೊಳ್ಳುತ್ತಾನೆ.
When was that?
ಯಾವಾಗದು?
Yesterday.
ನಿನ್ನೆ.
So, he didn't go home the same day.
ಆ ದಿನವೇ ಆ ಪ್ರಧಾನನು ಮನೆಗೆ ಬರಲಿಲ್ಲ.
What was he doing for one whole day?
ಒಂದು ದಿನ ಪೂರ್ತಿ ಏನ್ ಮಾಡ್ತಿದ್ದನಲ್ಲಿ?
He must have gone and slept in an inn or something.
ಆತನು ಗಟ್ಟಾದ ಎಲ್ಲೋ ಒಂದ್ ಕಡೆ ಮಲಗಿರಬಹುದು.
Would you do that?
ನೀವು ಅದನ್ನು ಮಾಡ್ತೀರಾ?
What is that proof?
ಅದು ಏನ್ ರುಜುವಾತು?
That man was absolutely convinced his son was okay.
ಆ ಮನುಷ್ಯನಿಗೆ ನಿಶ್ಚಯವಾಗಿತ್ತು ತನ್ನ ಮಗನು ಸ್ವಸ್ಥ ಹೊಂದುತ್ತಾನೆಂದು.
See, you wouldn't go to sleep in a hotel unless you're sure your son is okay.
ನಿಮ್ಮ ಮಗನು ಚೆನ್ನಾಗಿದ್ದಾನೆಂದು ತೋರಿಸೋವರೆಗೂ ನೀವು ಹೋಟೆಲ್ಗೆ ಹೋಗಿ ಮಲಗೋದಿಲ್ಲ.
See, that is faith.
ಅದು ನಂಬಿಕೆ.
Faith is where you know when Jesus had said something, it's done.
ನಂಬಿಕೆ ಅಂದ್ರೆ ಯೇಸು ಏನೋ ಒಂದು ಮಾತನ್ನು ಹೇಳುತ್ತಾರೆ ಅದು ಆಗುತ್ತೆ ಅಂತ ತಿಳ್ಕೊಳ್ಳೋದು.
Amazing example to me.
ನನಗೊಂದು ದೊಡ್ಡ ಉದಾಹರಣೆ ಇದು.
That he didn't rush home, even though his home is only 15 miles away.
ಆತನ ಮನೆಯು ಕೇವಲ 15 ಮೈಲಿ ಇದ್ದರೂ ಸಹ ಬೇಗ ಮನೆಯನ್ನು ತಲುಪಲಿಲ್ಲ ಹೋಗಿ.
He could relax, sleep the night.
ಆತನು ಆರಾಮಾಗಿ ನಿದ್ರೆ ಮಾಡಿದನು ರಾತ್ರಿ.
Only the next day, on the way home, his servants tell him, yesterday the son was healed.
ಮರುದಿನ ಆತನು ಗಟ್ಟ ಹಿಡಿದು ತನ್ನ ಊರಿಗೆ ಹೋಗಬೇಕಾದ್ರೆ ಆಳುಗಳು ಬಂದು ಹೇಳ್ತಾರೆ ನಿನ್ನ ಮಗನು ಬದುಕಿದನು ಅಂತ.
It's a great example of faith.
ನಂಬಿಕೆಗೆ ದೊಡ್ಡ ಉದಾಹರಣೆ ಇದು.
In these little things in scripture, you find how our faith is
challenged. ವಚನಗಳಲ್ಲಿನ ಈ ಸಣ್ಣ ಸಣ್ಣ ವಿಷಯಗಳು ನಮ್ಮ ನಂಬಿಕೆಯನ್ನು ಹೇಗೆ ಸವಾಲುಗೊಳಿಸುತ್ತವೆ ಎಂಬುದನ್ನು
ನೋಡಿ. John chapter 6.
ಯೋಹಾನ 6ನೇ ಅಧ್ಯಾಯ.
We read some words that Jesus spoke.
ಯೇಸು ಮಾತನಾಡಿದಂತ ಕೆಲವು ಮಾತುಗಳನ್ನು ನೋಡ್ತೇವೆ.
Verse 37 for example.
ಉದಾಹರಣೆಗೆ 37ನೇ ವಚನ.
All that the Father gives to me shall come to me, ನೋ ಒನ್ ಹೂ ಕಮ್ಸ್ ಟು ಮೀ ವಿಲ್ ಐ ಕಾಸ್ಟ್.
ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವಂತವರು ತಳ್ಳಿಬಿಡುವುದಿಲ್ಲ.
ಇನ್ ದ ಬಿಸ್ನೆಸ್ ಆಫ್ trying to get more and more people into their church.
ಅನೇಕರು ತಮ್ಮ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರೆತರಬೇಕು ಅಂತ ಬಯಸ್ತಾರೆ.
Even trying to grab people from other churches, which is called sheep stealing, into their church.
ಇನ್ನು ಕೆಲವೊಮ್ಮೆ ಬೇರೆ ಸಭೆಗಳಲ್ಲಿರುವಂತಹ ಜನರನ್ನ ತಮ್ಮ ಸಭೆಗೆ ಇಳಿಯುವಂತ ಪ್ರಯತ್ನ ಮಾಡ್ತಾರೆ, ಕುರಿ ಕಳ್ಳತನ ಮಾಡೋ ರೀತಿಯಲ್ಲಿರುತ್ತದೆ.
I've been in the church planning ministry for 30 years.
ನಾನು ಸಭೆಗಳನ್ನು ಕಟ್ಟುವಂತ ಸೇವೆಯಲ್ಲಿ 30 ವರ್ಷದಿಂದಿದ್ದೇನೆ.
We planted number of
ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದೆವು ಕೂಡ.
Not once in these 30 years have I ever been even interested in getting somebody out of another church into our church.
ಈ 30 ವರ್ಷದಲ್ಲಿ ನಾನು ಬೇರೆ ಸಭೆಯಿಂದ ನಮ್ಮ ಸಭೆಗೆ ಜನರನ್ನು ಎಳೆಯುವಂತ ಪ್ರಯತ್ನದಲ್ಲಿ ಆಸಕ್ತಿ ಕೂಡ ನನಗೆ
ಇಲ್ಲ. I have never believed that our church is the best church.
ನಾನು ನಂಬೋದಿಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಸಭೆ ಉತ್ತಮವಾದದ್ದು ಅಂತ.
ನೋ ಗುಡ್ ಬಿಲೀವರ್ಸ್ ಇನ್ ಅದರ್ ಚರ್ಚ್.
ಬೇರೆ ಸಭೆಗಳಲ್ಲಿ ಒಳ್ಳೆ ವಿಶ್ವಾಸಿಗಳು ಇಲ್ಲ ಅಂತ ನಾನು ನಂಬೋದಿಲ್ಲ.
ನೋ ಗುಡ್ ಪಾಸ್ಟರ್ಸ್ ಇನ್
ಭಾರತದಲ್ಲಿ ಒಳ್ಳೆ ಪಾಸ್ಟರ್ಗಳಿಲ್ಲ ಅಂತ ನಂಬೋದಿಲ್ಲ.
ಐ ನೆವರ್ ಬಿಲೀವ್ ದಿಸ್.
ನಾನು ನಂಬೋದಿಲ್ಲ ವಿಷಯಗಳಲ್ಲಿ.
ಐ ಬಿಲೀವ್ ದೇರ್ ಆರ್ ಮೆನಿ ಗುಡ್ ಬಿಲೀವರ್ಸ್ ಇನ್ ಮೆನಿ ಡಿನಾಮಿನೇಷನ್ಸ್.
ಬೇರೆ ಬೇರೆ ಸಭೆಗಳಲ್ಲಿ ಮತ್ತು ಗುಂಪುಗಳಲ್ಲಿ ಅನೇಕ ಒಳ್ಳೆ ವಿಶ್ವಾಸಿಗಳಿದ್ದಾರೆ.
ದೇರ್ ಆರ್ ಸಮ್ ಫೈನ್ ಬಿಲೀವರ್ಸ್ ಇನ್ ದ ರೋಮನ್ ಕ್ಯಾಥೋಲಿಕ್ ಚರ್ಚ್.
ರೋಮನ್ ಕ್ಯಾಥೋಲಿಕ್ ಸಭೆಗಳಲ್ಲೂ ಕೂಡ ಒಳ್ಳೆ ವಿಶ್ವಾಸಿಗಳಿದ್ದಾರೆ.
ಅಗ್ರಿ ವಿತ್ ಮೀ ಬಟ್ ಐ ಬಿಲೀವ್.
ಅವ್ರು ನನ್ನೊಟ್ಟಿಗೆ ಒಪ್ಕೊಳ್ಳದೇ ಇರಬಹುದು, ಆದ್ರೆ ನಾನು ನಂಬುತ್ತೇನೆ.
ಐ ಡೋಂಟ್ ಅಗ್ರಿ ವಿತ್ ದಟ್ ಡಾಕ್ಟ್ರಿನ್.
ಅವರ ಸಿದ್ಧಾಂತಗಳನ್ನ ನಾನು ಒಪ್ಕೊಳ್ಳೋದಿಲ್ಲ.
ಡಾಕ್ಟ್ರಿನ್ ಇಸ್ ಅ ಹೆಡ್ ಪ್ರಾಬ್ಲಮ್.
ಸಿದ್ಧಾಂತವು ಬುದ್ಧಿಯ ಸಮಸ್ಯೆ.
ಕನ್ವರ್ಷನ್ ಇಸ್ ಅ ಹಾರ್ಟ್ ಮ್ಯಾಟರ್.
ಪರಿವರ್ತನೆ ಹೃದಯದ ವಿಷಯ.
ಸಮ್ ಪೀಪಲ್ ಹೂಸ್ ಹೆಡ್ ಇಸ್ ರಾಂಗ್, ದೇರ್ ಹಾರ್ಟ್ ಇಸ್ ರೈಟ್.
ಕೆಲವರ ವಿಷಯದಲ್ಲಿ ಬುದ್ಧಿ ತಪ್ಪಾಗಿರುತ್ತೆ, ಹೃದಯ ಸರಿಯಾಗಿರುತ್ತೆ.
ಜಸ್ಟ್ ಲೈಕ್ ಸಮ್ ಪೀಪಲ್ ಹೂ ಹ್ಯಾವ್ ದೇರ್ ಡಾಕ್ಟ್ರಿನ್ಸ್ ರೈಟ್ ಇನ್ ದೇರ್ ಹೆಡ್, ದ ಹಾರ್ಟ್ ಇಸ್ ಆಲ್ ರಾಂಗ್.
ಇನ್ನು ಕೆಲವರ ಬುದ್ಧಿಯಲ್ಲಿ ಸಿದ್ಧಾಂತ ಸರಿಯಿರುತ್ತೆ, ಆದ್ರೆ ಹೃದಯ ತಪ್ಪಾಗಿರುತ್ತೆ.
ಡೋಂಟ್ ಯು ನೋ ಪೀಪಲ್ ಹೂಸ್ ಡಾಕ್ಟ್ರಿನ್ಸ್ ಆರ್ ಆಲ್ ಕರೆಕ್ಟ್ ಬಟ್ ಹೂ ಲಿವ್ ಇಮ್ಮೋರಲ್ ಲೈಫ್.
ಕೆಲವು ಜನಗಳ ಸಿದ್ಧಾಂತವು ಸರಿ ಇರುತ್ತೆ, ಆದ್ರೆ ಅವರು ನೈತಿಕವಾಗಿ ಬದುಕ್ತಾ ಇರೋದಿಲ್ಲ.
ಗಾಡ್ ಇಸ್ ನೋ ರೆಸ್ಪೆಕ್ಟ್ ಆಫ್ ಪರ್ಸನ್.
ದೇವರು ಪಕ್ಷಪಾತಿ ಅಲ್ಲ.
And he has got his people in every denomination.
ದೇವರು ತಮ್ಮ ಜನರನ್ನ ಎಲ್ಲಾ ಗುಂಪಿನಲ್ಲಿ ಹೊಂದಿದ್ದಾರೆ.
Not in the cult.
ತಪ್ಪು ಸಿದ್ಧಾಂತದ ಪಂಥಗಳಲ್ಲಿ ಅಲ್ಲ.
But in the denominations.
ಗುಂಪುಗಳಲ್ಲಿ.
And no church can say we are the best.
ಯಾವ ಸಭೆಯೂ ಈ ರೀತಿ ಹೇಳಲಿಕ್ಕಾಗಲ್ಲ ನಮ್ಮ ಸಭೆ ಉತ್ತಮವಾದದ್ದು ಅಂತ.
Nobody can tell other people you must join our church.
ನೀವು ನಮ್ಮ ಸಭೆಗೆ ಸೇರಿ ಅಂತ ಯಾರು ಹೇಳಬಾರದು.
If you trust in God.
ನೀವು ದೇವರಲ್ಲಿ ಭರವಸೆ ಇಟ್ಟರೆ.
You'll believe what Jesus says here.
ಯೇಸು ಹೇಳಿದ್ದನ್ನ ನೀವು ನಂಬುತ್ತಿರಲಿ.
Those whom the Father gives me will come to me.
ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು.
I have seen that in 30 years from every part of the world, not only India.
ನಾನು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಲೋಕದ ಪೂರ್ತಿ ಕಳೆದ 30 ವರ್ಷದಲ್ಲಿ ನೋಡಿದ್ದೀನಿ.
Those whom the Father says I want you to help these people.
ತಂದೆಯು ಜನರಿಗೆ ಹೇಳುತ್ತಾರೆ ನೀನು ನನಗೆ ಬೇಕು ಈ ಜನರಿಗೆ ಸಹಾಯ ಮಾಡಲು. ದೇವರವರು ಕರೆತರುತ್ತಾರೆ ನನ್ನ ಬಳಿಗೆ.
Then I can help them.
ನಾನು ಅವರಿಗೆ ಸಹಾಯ ಮಾಡ್ತೀನಿ.
If that's only 10 people.
ಅದು 10 ಜನ ಇರಬಹುದು.
That's all I want.
ಅಷ್ಟೇ ಸಾಕು ನನಗೆ.
Jesus got only 12 and he was happy with that.
ಯೇಸು 12 ಜನರನ್ನು ಹೊಂದಿಕೊಂಡಿದ್ರು ಅದರಲ್ಲಿ ಸಂತೋಷವಾಗಿದ್ರು.
Why do we want 1 lakh?
ಯಾಕೆ 1 ಲಕ್ಷ ಬೇಕು ನಮಗೆ?
In our church.
ನಮ್ಮ ಸಭೆಯಲ್ಲಿ.
No, 12 are enough if that's all God gives.
12 ಜನ ದೇವರು ಕೊಟ್ಟಿದ್ದಾರೆ ಅಷ್ಟೇ ಸಾಕು ನಮಗೆ.
So your life will be at rest when you believe this word.
ಈ ಮಾತುಗಳನ್ನು ನೀವು ನಂಬೋದಾದರೆ ನಿಮ್ಮ ಜೀವಿತವು ವಿಶ್ರಾಂತಿಯನ್ನು
ಕೊಡುತ್ತೆ. Every single person whom the Father gives me will come to me.
ತಂದೆಯು ನನಗೆ ಕೊಟ್ಟಿರುವಂತ ಪ್ರತಿಯೊಬ್ಬರು ನನ್ನ ಬಳಿಗೆ ಬರ್ತಾರೆ.
You don't have to be afraid.
ನೀವು ಭಯಪಡುವ ಅವಶ್ಯಕತೆ ಇಲ್ಲ.
And those are the only people you'll be able to help.
ಅಂತಹ ಜನರಿಗೆ ನೀವು ಸಹಾಯ ಮಾಡಬಹುದು.
When you try to build a big church just to get a name for yourself.
ನೀವು ನಿಮ್ಮ ಹೆಸರಿಗಾಗಿ ದೊಡ್ಡ ಸಭೆಯನ್ನು ಸ್ಥಾಪಿಸುವಾಗ.
And you want to show that you are a great man of God.
ನೀವು ದೊಡ್ಡ ದೈವಿಕ ಮನುಷ್ಯ ಅಂತ ತೋರಿಸುವಾಗ.
There'll be no anointing in your life.
ನಿಮ್ಮ ಜೀವಿತದಲ್ಲಿ ಅಭಿಷೇಕ ಇರುವುದಿಲ್ಲ.
We must work like Jesus.
ಯೇಸು ಕಾರ್ಯ ಮಾಡಿದ ರೀತಿಯಲ್ಲಿ ನೀವು ಮಾಡಬೇಕು.
Be satisfied with 12 if that's all God wants you to have.
ದೇವರು 12 ಜನರನ್ನು ನಿಮಗೆ ಕೊಟ್ಟರೆ ಅದರಲ್ಲೇ ತೃಪ್ತರಾಗಿರಿ.
I've been in a Christian 47 years.
ನಾನು 47 ವರ್ಷಗಳಿಂದ ಕ್ರೈಸ್ತನಾಗಿದ್ದೇನೆ.
And I say I am perfectly happy if God gives me only 12 people.
ನನಗೆ 12 ಜನ ದೇವರು ಕೊಟ್ಟರೆ ಅದರಲ್ಲೇ ಸಂತೋಷ ನನಗೆ.
Because Jesus is my example.
ಯೇಸು ನನಗೆ ಉದಾಹರಣೆ.
I'm not in competition with any church in the whole world.
ಇಡೀ ಲೋಕದಲ್ಲಿ ನಾನು ಬೇರೆ ಸಭೆಯೊಟ್ಟಿಗೆ ಸ್ಪರ್ಧೆಗೆ ಇಳಿದಿಲ್ಲ.
If God has ordained 12 people for me to serve, I will not get 11, I'll get all 12.
ದೇವರು ನನಗೆ ಸೇವೆ ಮಾಡಲು 12 ಜನರನ್ನ ಕೊಟ್ಟಿದ್ದೆ ಆದ್ರೆ ನಾನು 12 ಜನರನ್ನ ಪಡ್ಕೊಳ್ತೀನಿ, 11 ಜನರನ್ನ ಪಡ್ಕೊಳ್ಳೋದಿಲ್ಲ.
God has ordained 5,211.
ಒಂದು ವೇಳೆ ದೇವರು ನನಗೆ 5,211 ಜನರು ಅದಕ್ಕಿಂತ ಕಡಿಮೆ ನಾ ಪಡ್ಕೊಳ್ಳೋದಿಲ್ಲ.
ಐ ಡೋಂಟ್ ವಾಂಟ್ ಒನ್ ಮೋರ್.
ನನಗೆ ಹೆಚ್ಚಿಗೆನೂ ಕೂಡ ಬೇಕಾಗಿಲ್ಲ.
ಓನ್ಲಿ ದೋಸ್ ಹೂಮ್ ದ ಫಾದರ್ ಇಸ್ ಗಿವನ್ ಟು.
ತಂದೆಯು ನನಗೆ ಕೊಟ್ಟಿರುವಂತದ್ದು ಸಾಕು.
ಆಲ್ ಐ ವಾಂಟ್.
ಅಷ್ಟೇ ಸಾಕು.
ಮೈ ಡಿಯರ್ ಫ್ರೆಂಡ್,
ನನ್ನ ಪ್ರಿಯ ಸ್ನೇಹಿತರೆ,
ಯು ಆರ್ ಇನ್ ದ ಮಿನಿಸ್ಟ್ರಿ,
ನೀವು ಸೇವೆಯಲ್ಲಿದ್ದರೆ,
ವರ್ಕ್ ಲೈಕ್ ಜೀಸಸ್ ವರ್ಕ್.
ಯೇಸು ಕಾರ್ಯ ಮಾಡಿದ ರೀತಿಯಲ್ಲಿ ಮಾಡ್ರಿ.
ಡೋಂಟ್ ಗೋ grabbing other people's sheep.
ಮತ್ತೊಬ್ಬರ ಕುರಿಗಳನ್ನ ಎಳ್ಕೋಬೇಡ್ರಿ.
And don't covet what God has not given.
ದೇವರು ನಿಮಗೆ ಕೊಡದೇ ಇರುವಂತ ವಿಷಯದಲ್ಲಿ ದುರಾಶೆ ಮಾಡಬೇಡ್ರಿ.
Be happy with the ones God gives you.
ದೇವರು ನಿಮಗೆ ಕೊಟ್ಟಿರುವಂತ ಒಂದರಲ್ಲಿ ಸಂತೋಷವಾಗಿರಿ.
There may be some good brothers whom God has called to work in some other group.
ಒಳ್ಳೆ ಸಹೋದರರನ್ನ ದೇವರು ಬೇರೆ ಸಭೆಗಳಲ್ಲಿ ಕೆಲಸ ಮಾಡಲು ನೇಮಿಸಿರಬಹುದು.
Don't covet him and say, oh, I want him in my group.
ದುರಾಶೆ ಪಡಬೇಡ್ರಿ, ನನ್ನ ಗುಂಪಿಗೆ ಅವರು ಬರಬೇಕು ಅಂತ.
That is like these multinational companies who try to grab ಆಫೀಸರ್ಸ್ ಫ್ರಮ್ ಅದರ್ ಕಂಪನಿ.
ಅದು ದೊಡ್ಡ ದೊಡ್ಡ ಕಂಪನಿಗಳು ಅಧಿಕಾರಿಗಳನ್ನ ತಮ್ಮ ಕಡೆ ಸೆಳ್ಕೊಳ್ತಾರಲ್ಲ ಹಾಗಿರತ್ತವಾಗದು.
ಇಟ್ಸ್ ಹ್ಯಾಪನಿಂಗ್ ಇನ್ ಕ್ರಿಸ್ಟಿಯಾನಿಟಿ ಬಿಕಾಸ್ ಪೀಪಲ್ ಡೋಂಟ್ ನೋ ಗಾಡ್.
ಕ್ರೈಸ್ತತ್ವದಲ್ಲಿ ಇದಾಗ್ತಾ ಇದೆ ಯಾಕಂದ್ರೆ ಜನರಿಗೆ ಗೊತ್ತಿಲ್ಲ ದೇವ್ರು ಯಾರು ಅಂತ.
ದಿ ಅದರ್ ಥಿಂಗ್, ದಿ ಸೆಕೆಂಡ್ ಪಾರ್ಟ್ ಆಫ್ ದಟ್,
ಎರಡನೇ ಭಾಗ ಈ ವಚನದಲ್ಲಿ
ಜೀಸಸ್ ಸೇಡ್,
ಯೇಸು ಹೇಳ್ತಾರೆ,
ಎನಿವನ್ ಕಮ್ಸ್ ಟು ಮೀ ಐ ನೆವರ್ ಕಾಸ್ಟ್ ಹಿಮ್ ಔಟ್,
ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿಬಿಡೋದಿಲ್ಲ ಅಂತ.
ಇಫ್ ಯು ಹ್ಯಾವ್ ಎನಿ ಡೌಟ್ ಅಬೌಟ್ ಯುವರ್ ಸಾಲ್ವೇಷನ್,
ನಿಮ್ಮ ರಕ್ಷಣೆ ಕುರಿತು ಅನುಮಾನ ಇದ್ರೆ,
ಯು ಫೀಲ್ ಯು ಹ್ಯಾವ್ ಕಮ್ ಟು ಜೀಸಸ್ ಯು ಆರ್ ನಾಟ್ ಶೂರ್ ವೆದರ್ ಹಿ ಇಸ್
ಯೇಸು, ನನ್ನ ಬಳಿಗೆ ಬಂದ್ರೆ ನಿಮಗೆ ಅನುಮಾನ ಇತ್ತು ಅಂದ್ರೆ ನನ್ನನ್ನು ಸ್ವೀಕರಿಸಿಕೊಂಡಿಲ್ಲ.
47 ಇಯರ್ಸ್ ಅಗೋ ದಿಸ್ ಇಸ್ ದಿ ವರ್ಸ್ ದಟ್ ಹೆಲ್ಪ್ ಮೀ ಟು ಬಿ ಶೂರ್ ಆಫ್ ಮೈ ಸಾಲ್ವೇಷನ್.
47 ವರ್ಷಗಳ ಹಿಂದೆ ನನ್ನ ರಕ್ಷಣೆಯ ವಿಷಯವಾಗಿ ನಿಶ್ಚಯಪಡಿಸಿಕೊಳ್ಳಲು ಈ ವಚನವು ಸಹಾಯ ಮಾಡಿತು. ಈ ವಚನವನ್ನು ನಂಬತೆ ನಾನು.
6 ಇಯರ್ಸ್ ಐ ವಾಸ್ ಟಾಸ್ಡ್ ಅಬೌಟ್,
6 ವರ್ಷಗಳ ಕಾಲ ನಾನು ಕಲಕುವವನಾಗಿದ್ದೆ.
ದೆನ್ ಒನ್ ಡೇ ಐ ಬಿಲೀವ್ ದಿಸ್,
ಒಂದು ದಿನ ಈ ವಚನವನ್ನು ನಂಬಿದೆ.
ಐ ಹ್ಯಾವ್ ಕಮ್ ಟು ಜೀಸಸ್,
ಯೇಸುವಿನ ಬಳಿಗೆ ಬಂದೆ.
ಐ ಬಿಲೀವ್ ಹಿ ಹ್ಯಾಸ್ ನಾಟ್ ಕಾಸ್ಟ್ ಮೀ
ಔಟ್, ನನ್ನನ್ನು ತಳ್ಳಿಬಿಡೋದಿಲ್ಲ ಅಂತ ನಂಬಿದೆ.
ಲೈಕ್ ಎ ಶಿಪ್ ಡ್ರಾಪಿಂಗ್ ಆನ್ ಆಂಕರ್, ಐ ನೆವರ್ ಡ್ರಿಫ್ಟೆಡ್ ಆಫ್.
ಹಡಗಿಗೆ ಲಂಗರು ಹೇಗೋ ಹಾಗೆ ನಾನು ಕೂಡ ಈ ವಚನವನ್ನು ಪಡೆದುಕೊಂಡ ದಿನದಿಂದ ಜಾರಿ ಬೀಳಲಿಲ್ಲ.
ದೆನ್ ಅನದರ್ ವಂಡರ್ಫುಲ್ ವರ್ಸ್ ಇಸ್ ವರ್ಸ್ 38.
38ನೇ ವಚನ ಬಹಳ ಅದ್ಭುತವಾದದ್ದು.
Where Jesus said,
Yesu helthar illi,
words which are an autobiography of the entire 33.5 years he lived on earth.
Yesu ee lokadalli 33 vare varsha jeevitada jeevana charitrayana illi kodta idare.
If you were to ask Jesus, can you tell me what you did in your entire life on earth?
Nimma ee lokada jeevitadalli yenu maadidre anta neevu Yesuvanna kelluvaga,
he would say it in one sentence.
Onde vakyadalli Yesu helthare
this verse,
ee vachana,
I came from heaven not to do my own will but the will of him who sent me.
Nanna chittavannalla nannannu kalisidatana chittavannu nerverisudakke paralokadinda bannenu.
He denied his will.
Yesu tamma chittavanna nirakarisidaru.
And he did his father's will.
Tande chitta maadidaru.
That means he took the cross.
Adara artha ಶಿಲುಬೆಯನ್ನು ಸ್ವೀಕರಿಸಿದರು.
He died to his own will.
ತಮ್ಮ ಸ್ವಾರ್ಥಕ್ಕೆ ಸತ್ತರು.
And he did the father's will.
ತಂದೆ ಚಿತ್ತವನ್ನು ಮಾಡಿದರು.
Every day of his entire life.
ತಮ್ಮ ಇಡೀ ಜೀವಿತದ ಪ್ರತಿನಿತ್ಯ.
He denied many pleasures as a little boy in order to study the scriptures.
ಯೇಸು ಚಿಕ್ಕವರಿದ್ದಾಗ ವಾಕ್ಯ ಓದಲು ತಮ್ಮ ಸ್ವಂತ ಇಚ್ಛೆಗಳನ್ನು ನಿರಾಕರಿಸಿದರು.
Which other boys would have liked to do.
ಬೇರೆ ಹುಡುಗರು ತಮ್ಮ ಸ್ವಂತ ಇಚ್ಛೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ.
He denied his own will to obey Joseph and Mary for so many years.
ತಮ್ಮ ಸ್ವಂತ ಸ್ವಾರ್ಥವನ್ನು ನಿರಾಕರಿಸಿ ಯೋಸೆಫ ಮತ್ತು ಮರಿಯಳಿಗೆ 30 ವರ್ಷವಿದ್ದರಾದರು.
And whenever he was tempted, he denied his own will, so he never sinned.
ಯೇಸು ಶೋಧನೆಗೆ ಒಳಪಟ್ಟಾಗ ಪ್ರತಿ ಬಾರಿ ಸ್ವಾರ್ಥಕ್ಕೆ ಸತ್ರು ಹಾಗಾಗಿ ಪಾಪ ಮಾಡಲಿಲ್ಲ.
We sin because we don't take up the cross.
ನಾವು ಪಾಪ ಮಾಡ್ತೀವಿ ಯಾಕಂದ್ರೆ ಶಿಲುಬೆ ಹೊರೋದಿಲ್ಲ ನಾವು.
Anyone who takes up the cross would die to sin.
ಯಾರಾದರೂ ಶಿಲುಬೆಯನ್ನು ಹೊತ್ತುಕೊಂಡರೆ ಪಾಪಕ್ಕೆ ಸಾಯುತ್ತಾರೆ.
Cannot, a dead person cannot sin.
ಸತ್ತ ಮನುಷ್ಯನು ಪಾಪ ಮಾಡ್ಲಿಕ್ಕೆ ಆಗೋದಿಲ್ಲ.
And that's the meaning of taking up the cross.
ಶಿಲುಬೆ ಹೊರುವುದರ ಅರ್ಥ ಇದಾಗಿದೆ.
Like Romans 6 says, we who died to sin, how can we ever live in it anymore?
ರೋಮ 6ರಲ್ಲಿ ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ ಅಂತ ಹೇಳುತ್ತೆ.
Every time you sin, it's because you don't take up the cross.
ನೀವು ಪ್ರತಿ ಬಾರಿ ಪಾಪ ಮಾಡುವಾಗ ಶಿಲುಬೆ ಹೊರಿರೋದಿಲ್ಲ.
Jesus never sinned.
Yesu endigo papa madlilla.
Because he never did his own will.
Yakandre tamma swanta chitta madlilla Yesu.
Sin is to do your own will.
Papavu nimma swanta chittavanna maduvantaddagide.
Holiness is to do the will of the Father.
Pavitratiyu tandeya chittavanna maduvantaddagide.
So we see here.
Illi navu nodtave.
In John chapter 6 verse 38.
Yohana 6:38 ralli.
The secret of overcoming sin.
Papavannu jayisalu rahasya enandre.
The secret of a holy life.
Pavitratiya jeevita rahasya.
All here in John 6:38.
Yohana 6:38 ralle ide.
And one part of the will of the Father,
tandeya chittada ondu bhaga,
was to save people from sin,
janarannu papadinda rakshisuvantaddu,
and to preserve them,
avaranna kaapaduvantaddu.
And he says, all those whom the Father has given me, verse 39, I must lose nothing but raise them up on the last day.
Tandeyu nanage kottavaralli obbananu nanu kedagodisade avananu kade dinadalli ebbisabekembudu.
This is perfect eternal security.
Nityatvada bhadrate idagide.
Jesus keeps us.
Yesu namana kaapadtare.
That's why I know I will never be lost.
Nanu kalidu hogodilla anta hige nanu gottagutte.
My confidence is not in myself.
Nana bharavaseyu nannallilla.
But the proof of it is that I endure in devotion to Jesus till the end of my life.
Rujuvatena pandre nanna kade jeevitada varugu nanu Yesuvanalli bahalashtu bhaktiyana hondiruttene.
Don't endure in devotion to Jesus till the end of my life.
ನನ್ನ ಜೀವಿತದ ಕೊನೆಯವರೆಗೆ ಯೇಸುವಿನಲ್ಲಿ ಭಯ ಭಕ್ತಿ ಹೊಂದಿಲ್ಲ ಅಂದ್ರೆ,
then that would prove that I'm not one of the elect at all.
ಅದು ರುಜುವಾತು ನಾನು ಆರಿಸಿ ಬಂದವನಲ್ಲ ಅಂತ.
A lot of people imagine that they are born again.
ಅನೇಕ ಜನರು ಕಲ್ಪಿಸಿಕೊಳ್ಳುತ್ತಾರೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ಅಂತ.
But are they devoted to Jesus?
ಅವರು ಯೇಸುವಿಗೆ ಭಕ್ತಿಯನ್ನು ತೋರಿಸ್ತಾರ?
Want to do his will?
ತಂದೆಯ ಚಿತ್ತ ಮಾಡ್ತಾರ?
Do they want to follow him?
ಆತನನ್ನು ಹಿಂಬಾಲಿಸ್ತಾರ?
Have they got the same life that he has?
ಯೇಸು ಹೊಂದಿದಂತ ಜೀವಿತವನ್ನೇ ಹೊಂದಿದ್ದಾರೆ ಅವರು?
When we say we are born again,
ನಾವು ಹೊಸದಾಗಿ ಹುಟ್ಟಿದ್ದೀವಿ ಅಂತ ಹೇಳುವಾಗ,
we are saying just like in our first birth we got a life from our parents.
ನಮ್ಮ ಪೋಷಕರಿಂದ ಹೇಗೆ ಹುಟ್ಟನ್ನ ಪಡ್ಕೊಂಡಿರ್ತೀವಲ್ಲ ಹಾಗಿರ್ತೇವೆ.
Born again means now I got another birth and I got a life from God.
ಹೊಸದಾಗಿ ಹುಟ್ಟೋದು ಅಂದ್ರೆ ನನಗೆ ಇನ್ನೊಂದು ಹುಟ್ಟು, ಅದು ದೇವರಲ್ಲಿ.
And just like the life I got from my parents was not the life of a snake or a dog.
ಅದು ಯಾವ ತರ ಅಪ್ಪ ಅಂದ್ರೆ ನನ್ನ ಪೋಷಕರಿಂದ ಹೊಂದಿದಂತ ಜೀವಿತವು ನಾಯಿ ರೀತಿಯಲ್ಲಿ ಅಥವಾ ಹಾವಿನ ರೀತಿ ಇರಲಿಲ್ಲ.
Of a human being.
ಅದು ಮಾನವನ ರೀತಿ ಇರುತ್ತೆ.
When I was born again, the life I got was the life of God.
ನಾನು ಹೊಸದಾಗಿ ಹುಟ್ಟಿದಾಗ ದೇವರ ಜೀವಿತವನ್ನು ಹೊಂದಿರುತ್ತೇನೆ.
The life of Christ.
ಕ್ರಿಸ್ತನ ಜೀವಿತವನ್ನು ಹೊಂದಿರುತ್ತೇನೆ.
And that is not to do my own will but the will of the Father.
ಅದರ ಅರ್ಥ ನನ್ನ ಚಿತ್ತ ಮಾಡುವುದಲ್ಲ ತಂದೆಯ ಚಿತ್ತ ಮಾಡುವುದಾಗಿದೆ.
So, if I don't have that desire,
ಆ ಬಯಕೆ ನನ್ನಲ್ಲಿಲ್ಲ ಅಂದ್ರೆ
I have to question whether I am born again.
ನಾನು ಪ್ರಶ್ನೆ ಮಾಡ್ಕೋಬೇಕು ನಿಜವಾಗಿ ಹೊಸದ ಹುಟ್ಟಿದ್ದೇನಾ ನಾನು ಅಂತ.
We have a battle in our life.
ನಮ್ಮ ಜೀವಿತದಲ್ಲಿ ಹೋರಾಟ ಇರುತ್ತೆ.
But do you have that desire that's been planted in you to do the Father's will?
ತಂದೆಯ ಚಿತ್ತವನ್ನು ಮಾಡುವಂತ ಬಯಕೆ ನಿಮ್ಮಲ್ಲಿ ನಿಜವಾಗಿಯೂ ಇದೆಯಾ?
See what Jesus said in John chapter 5.
ಯೇಸು 5ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು ನೋಡಿ.
Verse 19.
19ನೇ ವಚನ.
There's nothing I can do on my own.
ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು.
Only what I see the Father do.
ತಂದೆಯು ಮಾಡುವಂತದ್ದನ್ನೇ ನಾನು ಮಾಡುತ್ತೇನೆ.
Again in verse 30.
ಮತ್ತೊಮ್ಮೆ 30ನೇ ವಚನ.
I do nothing on my own initiative.
ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು.
Even my judgment I listen to the Father and then I judge.
ನಾನು ನ್ಯಾಯ ತೀರಿಸುವಾಗಲೂ ಸಹ ತಂದೆಯಿಂದ ಕೇಳಿಯೇ ನ್ಯಾಯ ತೀರಿಸುತ್ತೇನೆ.
My judgment is always right because I never seek my own will.
ಆಗ ನನ್ನ ನ್ಯಾಯವು ಸರಿಯಾಗಿರುತ್ತೆ ಯಾಕಂದ್ರೆ ನನ್ನ ಸ್ವಾರ್ಥ ಹುಡುಕಿರೋದಿಲ್ಲ ಅಲ್ಲಿ.
If you seek your own in anything even your judgment will be wrong.
ನೀವು ಯಾವುದರಲ್ಲೇ ಆಗಲಿ ನಿಮ್ಮ ಸ್ವಾರ್ಥವನ್ನು ಹುಡುಕೋದಾದ್ರೆ ನಿಮ್ಮ ನ್ಯಾಯವು ತಪ್ಪಾಗಿರುತ್ತದೆ.
The only way to have a correct assessment and discernment of things is to say I don't want to do my own will.
ಯಾವುದರಲ್ಲೇ ಆಗಲಿ ಕ್ರಮ ಅಥವಾ ಸೂಕ್ಷ್ಮ ಗ್ರಹಿಕೆ ಇರಬೇಕಂದ್ರೆ ಸ್ವಂತ ಚಿತ್ತವನ್ನ ಮಾಡಬಾರದು.
So there is something that we need to learn from Jesus.
ಯೇಸುವಿನಿಂದ ಈ ಒಂದು ವಿಷಯವನ್ನು ನಾವು ಕಲಿಯಲಿಕ್ಕಿದೆ.
He never did his own will.
ಯೇಸು ಸ್ವಂತ ಚಿತ್ತ ಮಾಡಲಿಲ್ಲ.
Let's turn to John chapter 6 now in verse 60.
ಈಗ ಯೋಹಾನ 6:60 ಅನ್ನು ನೋಡಿಕೊಳ್ಳೋಣ.
John chapter 6 is a wonderful chapter.
ಯೋಹಾನ 6ನೇ ಅಧ್ಯಾಯ ಅದ್ಭುತ ಅಧ್ಯಾಯ.
It's a chapter where we read of how begins with a great multitude in verse 2.
ಈ ಅಧ್ಯಾಯವು ಎರಡನೇ ವಚನದಲ್ಲಿ ಬಹು ಜನರ ಗುಂಪು ಎಂಬುದಾಗಿ ಪ್ರಾರಂಭಿಸಿದೆ.
In verse 70 with 11 people.
ಕೊನೆಯದಾಗಿ 70ನೇ ವಚನದಲ್ಲಿ 11 ಜನರು ಇರ್ತಾರೆ.
So we can say John chapter 6 is the chapter where Jesus teaches us how to reduce the size of your church from a multitude to 11 people.
ನಾವು ಈ ರೀತಿಯಾಗಿ ಹೇಳಬಹುದು ಯೇಸು ನಮ್ಮ ಸಭೆಯ ದೊಡ್ಡ ಗಾತ್ರವನ್ನ ಚಿಕ್ಕದನ್ನಾಗಿ ಹೇಗೆ ಮಾಡಬಹುದು ಎಂಬುದನ್ನು ಕಲಿಸ್ತಾ ಇದ್ದಾರೆ ಅಂತ.
A lot of people are interested in the opposite.
ಅನೇಕ ಜನರು ಇದರ ವಿರುದ್ಧವಾಗಿದ್ದಾರೆ.
How to make my 11 people church into a multitude?
ನಮ್ಮ ಸಭೆಯಲ್ಲಿರುವಂತ 11 ಜನರನ್ನ ಬಹುಗುಂಪು ಹೇಗೆ ಮಾಡೋದು ಅಂತ ಯೋಚಿಸ್ತಾರೆ ಅವರು.
Multitude of compromisers.
ರಾಜಿಯಾಗುವಂತ ಬಹುಗುಂಪಿನವರು.
Jesus had a multitude of compromisers and reduced them to 11 disciples.
ಬಹುಮಂದಿ ರಾಜಿಯಾಗುವಂತವರನ್ನು ಹೊಂದಿದ್ದ ಯೇಸು 11 ಜನರಿಗೆ ಇಳಿಸಿದರು.
He told this great multitude.
ಯೇಸು ಬಹುಗುಂಪಿಗೆ ಈ ರೀತಿ ಹೇಳ್ತಾರೆ.
In verse 26.
26ನೇ ವಚನ.
He said, I know you wanted material blessings and that's why you came to me.
ನಿಮಗೆ ಭೌತಿಕ ಆಶೀರ್ವಾದ ಬೇಕಾಗಿದೆ ಅದಕ್ಕಾಗಿ ನನ್ನ ಬಳಿಗೆ ಬಂದಿದ್ದೀರಿ ಅಂತ ಹೇಳ್ತಾರೆ.
Not because you want to follow me.
ನನ್ನನ್ನು ಹಿಂಬಾಲಿಸಲಿಕ್ಕೆ ನೀವು ಬಂದಿಲ್ಲ.
You got loaves and fish and that was good food and now you want to follow me.
ನೀವು ರೊಟ್ಟಿ ಮೀನನ್ನು ಹೊಂದಿದ್ದೀರಿ ಹಾಗಾಗಿ ನನ್ನನ್ನು ಹಿಂಬಾಲಿಸುತ್ತೀರಿ ಅಂತ ಹೇಳ್ತಾರೆ.
A lot of people today also like that.
ಅನೇಕ ಜನರು ಇದೇ ರೀತಿಯಾಗಿದ್ದಾರೆ.
There is a gospel of loaves and fish is being preached today.
ಇಂದು ರೊಟ್ಟಿ ಮತ್ತು ಮೀನಿನ ಸುವಾರ್ತೆ ಸಾರಲ್ಪಡುತ್ತಿದೆ.
That is come to Jesus and he will meet your physical needs.
ಯೇಸುವಿನ ಬಳಿಗೆ ಬಂದ್ರೆ ದೈಹಿಕ ಅಗತ್ಯತೆಗಳು
ಮುಟ್ಟುತ್ತವೆ.
ಭೌತಿಕ ಅಗತ್ಯತೆಗಳು.
And Jesus says some of you are coming for that.
ಅದಕ್ಕಾಗಿ ನೀವು ಬರ್ತಾ ಇದ್ದೀರಾ ಅಂತ ಯೇಸು ಹೇಳ್ತಾರೆ.
What did Jesus do with such a crowd?
ಅಂತಹ ಗುಂಪಿಗೆ ಯೇಸು ಏನು ಹೇಳ್ತಾರೆ?
He preached the cross to them.
ಅವರಿಗೆ ಶಿಲುಬೆಯ ಪಾಠವನ್ನ ಯೇಸು ಹೇಳಿಕೊಡ್ತಾರೆ.
He told them.
ಅವರಿಗೆ ಹೇಳ್ತಾರೆ ಯೇಸು.
Verse 53.
ವಚನ 53.
No use just eating the loaves and fish.
ರೊಟ್ಟಿ ಮತ್ತು ಮೀನನ್ನು ತಿನ್ನುವುದು ಸಾಕಾಗುವುದಿಲ್ಲ.
You must eat my flesh and drink my blood.
ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನು ಕುಡಿಬೇಕು ಅಂತ ಯೇಸು ಹೇಳ್ತಾರೆ.
You know what that means?
ಅದರ ಅರ್ಥ ಏನು ಗೊತ್ತಾ ನಿಮಗೆ?
It means what exactly what we thought of in verse 38. I don't do my will but the will of my father.
38ರಲ್ಲಿ ನಾವು ಏನು ಯೋಚಿಸುತ್ತೇವಲ್ಲ ಅದೇ ವಚನ ನನ್ನ ಚಿತ್ತ ಮಾಡೋದಲ್ಲ ತಂದೆ ಚಿತ್ತ ಮಾಡೋದು ಎಂಬುದಾಗಿ ಇದರ ಅರ್ಥ.
This is not breaking of bread.
ಇದು ರೊಟ್ಟಿ ಮುರಿಯೋದು ಅಂತಲ್ಲ.
No, breaking of bread is only a symbol of this.
ರೊಟ್ಟಿ ಮುರಿಯೋದು ಇದರ ಒಂದು ಸಂಕೇತ ಅಷ್ಟೇ.
When we eat the bread that's not the flesh of Jesus.
ನಾವು ರೊಟ್ಟಿಯನ್ನು ತಿಂದಾಗ ಅದು ಯೇಸುವಿನ ದೇಹವಲ್ಲ.
Does it taste like meat?
ಅದು ಮಾಂಸದ ರೀತಿ ರುಚಿ ಇರುತ್ತಾ?
No, it's like bread.
ಇಲ್ಲ ರೊಟ್ಟಿ ರುಚಿ ಇರುತ್ತಾ ಅಷ್ಟೇ.
So it's a symbol of the flesh of Jesus.
ಅದು ಯೇಸುವಿನ ದೇಹದ ಸಂಕೇತ ಅಷ್ಟೇ.
And to eat his flesh and drink his blood means to participate in his death.
ನನ್ನ ಮಾಂಸ ತಿಂದು ನನ್ನ ರಕ್ತ ಕುಡಿರಿ ಎಂಬುದರ ಅರ್ಥ ನನ್ನ ಮರಣದಲ್ಲಿ ಪಾಲುದಾರರಾಗಿರಿ ಎಂಬುದಾಗಿ.
Very few Christians are crucified physically.
ಕೆಲವೇ ಮಂದಿ ಕ್ರೈಸ್ತರು ದೈಹಿಕವಾಗಿ ಶಿಲುಬೆಗೆ ಇರ್ತಾರೆ.
And you and I may never be crucified.
ನಾನು ನೀವು ಶಿಲುಬೆಗಿರಲಿಕ್ಕೆ ಆಗೋದಿಲ್ಲ.
That type of punishment is not given anywhere in the world now.
ಯಾಕಂದ್ರೆ ಇಂದು ಲೋಕದಲ್ಲಿ ಆ ರೀತಿಯ ಶಿಕ್ಷೆ ವಿಧಿಸ್ತಾ ಇಲ್ಲ.
But inward cross where I die to myself which has to take place every day like in the life of Jesus.
ವಳಗಿನ ಶಿಲುಬೆಯನ್ನು ನಾನು ಪ್ರತಿನಿತ್ಯ ಯೇಸುವಿನ ರೀತಿಯಲ್ಲಿ ಹೋರಬೇಕು ಅಂದ್ರೆ ಸ್ವಾರ್ಥಕ್ಕೆ ಸಾಯುವಂತದ್ದು.
That is what it means to eat his flesh and drink his blood.
ಯೇಸುವಿನ ಮಾಂಸ ತಿಂದು ರಕ್ತ ಕುಡಿಯುವಂತದ್ದು ಅದೇ ಆಗಿದೆ.
And we see here
ಇಲ್ಲಿ ನಾವು ನೋಡ್ತೇವೆ
that when he spoke about the cross
ಯೇಸು ಶಿಲುಬೆ ಬಗ್ಗೆ ಮಾತನಾಡುವಾಗ
they got offended.
ಅವರು ಬೇಸರಗೊಂಡರು.
They said, oh, this is a difficult statement. Who can listen to this? Verse 6.
ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳರು ಅಂತ ಶಿಷ್ಯರು 60ನೇ ವಚನದಲ್ಲಿ ಹೇಳ್ತಾರೆ.
Jesus, did he explain to them? He says, let me explain to you. No, I didn't mean that you have to actually eat my flesh.
ನೀವು ನನ್ನ ದೈಹಿಕ ಮಾಂಸ ತಿನ್ನಬೇಕು ಎಂಬುದಾಗಿ ಅರ್ಥ ಅಲ್ಲ ನಾನು ನಿಮಗೆ ಸ್ಪಷ್ಟವಾಗಿ ವಿವರಿಸ್ತೇನೆ ಅಂತ ಯೇಸು ಹೇಳ್ತಾರೆ.
He just said, the words I speak to you, verse 63, are spirit and life.
ನಾನು ಆಡಿರುವಂತ ಮಾತುಗಳು ಆತ್ಮ ಮತ್ತು ಜೀವವಾಗಿದೆ ಅಂತ ಯೇಸು 63ನೇ ವಚನದಲ್ಲಿ ಹೇಳ್ತಾರೆ.
His statement was testing who all ರಿಯಲಿ ವಾಂಟೆಡ್ ಟು
ಫಾಲೋ. ಯೇಸುವಿನ ಹೇಳಿಕೆ ಪರೀಕ್ಷೆ ಆಗಿತ್ತು, ಯಾರು ಆತನನ್ನು ಹಿಂಬಲಿಸುತ್ತಾರೆ ಎಂಬುದರ.
ಅಂಡ್ ಇಟ್ ಸೇಸ್ ಮೆನಿ ಆಫ್ ದೆಮ್ ಲೆಫ್ಟ್ ವರ್ಸ್ 66 ಅಂಡ್ ಡಿಡ್ನ್ ವಾಕ್ ವಿತ್ ಹಿಮ್ ಎನಿಮೋರ್.
66ನೇ ವಚನ ನೋಡ್ತೇವೆ, ಅನೇಕರು ಹಿಂಜರಿತಾರೆ ಮತ್ತು ಆತನೊಟ್ಟಿಗೆ ಸಂಚಾರ ಮಾಡೋದಿಲ್ಲ. ಒಬ್ಬರು
ಮೋಸ್ಟ್ ಆಫ್ ದೆಮ್
ಅನೇಕರು.
ದ ಗ್ರೇಟ್ ಮಲ್ಟಿಟ್ಯೂಡ್ ಫೈನಲಿ ಬಿಕೇಮ್ ಓನ್ಲಿ 12 ವರ್ಸ್ 66.
ಬಹುಜನ ಹೊಂದಿದಂತ ಗುಂಪು 12 ಮಂದಿ ಶಿಷ್ಯಂದ್ರಿಗಳಿಗೆ 67ನೇ ವಚನ.
Everybody went away.
ಎಲ್ಲರೂ ಹೊರಟೋಗ್ತಾರೆ.
To the 12 Jesus said.
ಯೇಸು 12 ಜನ ಶಿಷ್ಯಂದ್ರಿಗೆ ಹೇಳ್ತಾರೆ,
Do you want to go away too?
ನೀವು ಕೂಡ ಹೋಗಬೇಕಾ?
He didn't say, oh, I hope you will not leave me.
ನನಗೆ ನಿರೀಕ್ಷೆ ಇದೆ ನೀವು ಹೋಗೋದಿಲ್ಲ ಅಂತ ಯೇಸು ಹೇಳಲಿಲ್ಲ.
If you want to go, you go.
ನಿಮ್ಗೆ ಹೋಗ್ಬೇಕು ಅಂತಂದ್ರೆ ಹೋಗ್ರಿ ಅಂತ ಯೇಸು ಹೇಳಿದ್ರು.
He was so secure.
ಯೇಸು ಭದ್ರತೆಯಲ್ಲಿದ್ದರು ಯಾವಾಗಲೂ.
So many pastors are disturbed when somebody leaves their church.
ಅನೇಕ ಪಾಸ್ಟರ್ಗಳು ಬಹಳ ಕಸಿವಿಸಿಗೊಳ್ಳುತ್ತಾರೆ ಸಭೆ ಬಿಟ್ಟಾಗ. ಅನೇಕರು
many people have left our churches. I am not disturbed.
ನಮ್ಮ ಸಭೆಯನ್ನು ಅನೇಕರು ಬಿಟ್ಟರು, ಆದರೆ ನಾನು ಕಸಿವಿಸಿಗೊಳ್ಳಲಿಲ್ಲ.
To me it's like the weeds being pulled out of a garden.
ನನಗೆ ಅದು ಯಾವ ತರ ಅಂದ್ರೆ ತೋಟದಲ್ಲಿ ಕಳೆ ಕಿತ್ತಾಕ್ತಾರಲ್ಲ ಹಾಗಿತ್ತು.
You don't get upset if the weeds are pulled out.
ಕಳೆಯು ನಿಮ್ಮ ತೋಟದಿಂದ ಕಿತ್ತಾಗ ನೀವು ನಿರಾಸೆಗೊಳ್ಳೋದಿಲ್ಲ.
People are not wholehearted disciples of Jesus.
ಯಾರು ಯೇಸುವಿನ ಮನಪೂರ್ವಕ ಶಿಷ್ಯಂದ್ರಾಗಿರೋದಿಲ್ಲಲ್ಲ.
Why should they be in the church?
ಅವ್ರು ಯಾಕೆ ಸಭೆಯಲ್ಲಿರಬೇಕು?
It's better they go.
ಅವ್ರು ಹೋಗೋದೇ ಒಳ್ಳೇದು.
Where the devil pulls them out and takes them somewhere else.
ಸೈತಾನನು ಬಂದು ಇನ್ನು ಸ್ವಲ್ಪ ಜನರನ್ನ ತಗೊಂಡು ಹೋಗೋದು ಒಳ್ಳೇದು.
If a man's not willing to repent and follow Jesus, it's better he leaves our church.
ಒಬ್ಬ ಮನುಷ್ಯನು ಮಾನಸಾಂತರಪಟ್ಟು ಯೇಸುವನ್ನ ಹಿಂಬಾಲಿಸಲಿಕ್ಕೆ ಬಯಕೆ ಹೊಂದಿಲ್ಲ ಅಂದ್ರೆ ಅವನು ಸಭೆ ಬಿಡೋದು ಒಳ್ಳೇದು.
If he doesn't want to be a disciple of Jesus,
ಯೇಸುವಿನ ಶಿಷ್ಯನಾಗಲಿಕ್ಕೆ ನಿಮಗೆ ಬಯಕೆ ಇಲ್ಲ ಅಂದ್ರೆ,
let him go and join the multitudes of dead churches there are in the world.
ಸತ್ತಂತ ಬಹುಗುಂಪಿನ ಸಭೆಗೆ ಸೇರ್ಕೊಳ್ಳ್ರಿ ಹೋಗಿ.
Why should we waste our time with rotten apples? Spoil the others.
ಒಳ್ಳೆಯ ಸೇಬುಗಳನ್ನು ಕೆಡಿಸುವ ಕೊಳೆತ ಸೇಬುಗಳಿಗಾಗಿ ನಾವು ನಮ್ಮ ಸಮಯವನ್ನು ಯಾಕೆ ವ್ಯರ್ಥ ಮಾಡಬೇಕು?
So Jesus let them go.
ಯೇಸು ಹೇಳಿದ್ರು ನೀವು ಹೋಗಬೇಕಂದ್ರೆ ಹೋಗ್ರಿ ಅಂತ.
Once a rich man said, I can't give all my money to the poor. Jesus let him go.
ಒಂದು ಬಾರಿ ಒಬ್ಬ ಐಶ್ವರ್ಯವಂತನು ತನ್ನ ಹಣವನ್ನೆಲ್ಲ ಬಡವರಿಗೆ ಕೊಡಲು ಮನಸ್ಸಿಲ್ಲ ಅಂದಾಗ ಯೇಸು ಹೇಳಿದ್ರು ಹೋಗು
ಅಂತ. Different people who wanted to go home and do this and that before following Jesus said, Jesus said,
ಯಾರು ಯೇಸುವನ್ನು ಹಿಂಬಾಲಿಸಿದಕ್ಕಿಂತ ಮೊದಲು ನಾನು ಮನೆಗೆ ಹೋಗಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರು, ಅಂತವ್ರಿಗೆ ಯೇಸು ಹೋಗ್ರಿ ಅಂತ.
He knew that all the Father has given him will come to him.
ತಂದೆಯು ಕೊಟ್ಟಿರುವಂತಹ ಪ್ರತಿಯೊಬ್ಬರು ನನ್ನ ಬಳಿಗೆ ಬರ್ತಾರೆ ಅಂತ ಯೇಸುವಿಗೆ ಗೊತ್ತಿತ್ತು.
And then Simon Peter said in verse 68, Lord, to whom?
Simon Petranu 68ನೇ ವಚನದಲ್ಲಿ ಹೇಳುತ್ತಾನೆ, ಇನ್ನಾರ ಬಳಿಗೆ ಹೋಗೋಣ ನಾವು.
You got the words of eternal life.
ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳು ನಿನ್ನಲ್ಲುಂಟು ಅಂತ ಹೇಳುತ್ತಾರೆ.
He stayed with him. Peter was rebuked saying, get behind.
ಸೈತಾನನೇ ಇಲ್ಲಿಂದ ತೊಲಗಿ ಹೋಗು ಎಂಬ ಯೇಸುವಿನ ಮಾತಿನಿಂದ ಪೇತ್ರನು ಗದರಿಸಲ್ಪಡುತ್ತಾನೆ.
The words of eternal life.
ಆ ವಾಕ್ಯವು ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯ ಎಂಬುದಾಗಿ ಆತನು ಹೇಳುತ್ತಾನೆ.
And Jesus said, I see one of you still a devil.
ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂತ ಯೇಸು ಹೇಳುತ್ತಾರೆ.
But he didn't drive him out.
ಆತನನ್ನು ಹೊರದಬ್ಬಲಿಲ್ಲ ಯೇಸು.
One day he Judas is carried fell away on his own.
ಒಂದು ದಿನ ಯೂದನು ತಾನಾಗೆ ಬೀಳ್ತಾನೆ.
You know, in the church we don't drive out people.
ನಿಮಗೆ ಗೊತ್ತ, ಸಭೆಯಲ್ಲಿ ನಾವು ಜನರನ್ನ ಹೊರದಬಹುದಿಲ್ಲ.
They live in sin and they don't repent.
ಅವರು ಪಾಪದಲ್ಲಿ ಬಿದ್ದು ಮನಸಂತರ ಪಡಲಿಲ್ಲ ಅಂದ್ರೆ ಅವರನ್ನ ಶಿಸ್ತು ಪಡಿಸ್ತೇವೆ.
For a period.
ಒಂದು ಅವಧಿ ಮಟ್ಟಿಗೆ.
Say you can't come to the church.
ನೀವು ಸಭೆಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಮನಸಂತರ ಪಡೋವರೆಗೂ.
Then you can come back.
ನಂತರ ಬರಬಹುದು.
But we don't drive people out permanently.
ಆದ್ರೆ ನಾವು ಶಾಶ್ವತವಾಗಿ ಜನರನ್ನ ಹೊರದಬಹುದಿಲ್ಲ ಸಭೆಯಿಂದ.
Unless they don't want to be with us.
ನಮ್ಮೊಟ್ಟಿಗೆ ಅವರು ಇರಲು ಇಷ್ಟಪಡಲಿಲ್ಲ ಅಂದ್ರೆ ಮಾತ್ರ ಹೊರಗೆ ಹೋಗಬಹುದು ಅಂತ ಹೇಳ್ತೀವಿ.
Always there is hope.
ಯಾವಾಗಲೂ ನಿರೀಕ್ಷೆ ಅನ್ನುವಂತದ್ದಿರುತ್ತೆ.
And Jesus did not drive out Judas Iscariot.
ಯೇಸು ಇಸ್ಕರಿಯುತ ಯೂದನನ್ನು ಹೊರದಬ್ಬಲಿಲ್ಲ ಹಾಗಾಗಿ.
Even the multitude, he didn't drive them out. They went away on their own in verse 66.
ಬಹುಗುಂಪನ್ನ ಯೇಸು ಹೊರದಬ್ಬಲಿಲ್ಲ, ಅವರಾಗೆ ಹೋದ್ರು. 66ನೇ ವಚನದಲ್ಲಿ
ಹೇಳಿದೆ. His arms were always open.
ಯೇಸುವಿನ ತೋಳುಗಳು ಯಾವಾಗಲೂ ತೆರೆಯಲ್ಪಟ್ಟಿರುತ್ತೆ.
But his standards were high.
ಆತನ ಗುಣಮಟ್ಟ ಉನ್ನತ ಮಟ್ಟದ.
That's how it must be in our church.
ನಮ್ಮ ಸಭೆಯಲ್ಲೂ ಕೂಡ ಅದೇ ರೀತಿ.
Our arms must be open.
ನಮ್ಮ ತೋಳುಗಳು ತೆರೆಯಲ್ಪಟ್ಟಿರುತ್ತೆ.
Everybody.
ಪ್ರತಿಯೊಬ್ಬರಿಗೆ.
But our standards must be very high.
ಆದರೆ ನಮ್ಮ ಗುಣಮಟ್ಟವು ಉನ್ನತದಲ್ಲಿರಬೇಕು.
That doesn't mean that a person who comes into the kindergarten must immediately reach that high standard.
ಅದರ ಅರ್ಥ ಒಬ್ಬ ಅಂಗನವಾಡಿ ಮಟ್ಟದಿಂದ ಬಂದಿದ್ದಂದ್ರೆ ತಕ್ಷಣಕ್ಕೆ ಉನ್ನತ ಮಟ್ಟಕ್ಕೆ ಇರೋದಿಲ್ಲ. ಇಲ್ಲ.
We say, are you willing to come up to that standard?
ನೀವು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ನಿಮಗೆ ಮನಸ್ಸಿದೆಯಾ?
That is how it must be in the church.
ಸಭೆಯಲ್ಲಿ ಆ ರೀತಿಯಾಗಿರಬೇಕು.
John chapter 7.
ಯೋಹಾನ 7ನೇ ಅಧ್ಯಾಯ.
We read of a feast that was coming up and the disciples asked Jesus, are you going there?
ಅಲ್ಲಿ ಒಂದು ಜಾತ್ರೆ ಬರಲಿಕ್ಕಿರುತ್ತೆ, ಶಿಷ್ಯಂದ್ರು ಕೇಳ್ತಾರೆ ಯೇಸುವಿಗೆ ನೀನು ಅಲ್ಲಿ ಹೋಗ್ತೀಯಾ ಅಂತ.
He said no.
ಯೇಸು ಇಲ್ಲ ಅಂತ ಹೇಳ್ತಾರೆ.
Jesus didn't want to go there, verse 1, because people are trying to kill
you. ಒಂದನೇ ವಚನದಲ್ಲಿ ಯೇಸು ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಜನರು ಕೊಲ್ಲಲು
ನೋಡ್ತಾರೆ.
ಜನರು ನಿಮ್ಮನ್ನು ಕೊಲ್ಲುತ್ತಾರೆ ಎಂಬಂತ ಸ್ಥಳಕ್ಕೆ ಹೋಗುವುದರಲ್ಲಿ ಅರ್ಥ ಇಲ್ಲ.
He said, I'm not going.
ಯೇಸು ಹೇಳ್ತಾರೆ ಅಲ್ಲಿ ಹೋಗೋದಿಲ್ಲ ನಾನು.
So his brothers went on their own.
ಆತನ ಅಣ್ಣ ತಮ್ಮಂದ್ರು ಹೋಗ್ತಾರೆ.
But after they went,
ಅವ್ರು ಹೋದ ನಂತರ,
it says in verse 10, he himself also went.
ಹತ್ತನೇ ವಚನದಲ್ಲಿ ನೋಡ್ತೇವೆ ಯೇಸು ಕೂಡ ಹೋಗ್ತಾರೆ.
Why was that?
ಯಾಕದು?
Because Jesus lived by moment direction from his father.
ಯಾಕಂದ್ರೆ ಯೇಸು ಕ್ಷಣದಿಂದ ಕ್ಷಣಕ್ಕೆ ತಂದೆಯ ಮಾರ್ಗದರ್ಶನ ನೋಡಿದ್ರು.
When his brothers asked him, are you going to the feast?
ನೀವು ಜಾತ್ರೆ ಹೋಗ್ತೀರಾ ಅಂತ ಆತನ ಅಣ್ಣ ತಮ್ಮಂದ್ರು ಕೇಳಿದಾಗ,
he had got any directions from his father.
ಯೇಸುವಿಗೆ ತಂದೆಯ ಮಾರ್ಗದರ್ಶನ ಇದ್ದಿಲ್ಲ.
Said, no, I've got no directions from my father.
ತಂದೆಯ ಮಾರ್ಗದರ್ಶನ ಸದ್ಯಕ್ಕೆ ನನಗಿಲ್ಲ, ಹಾಗಾಗಿ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ.
After they left,
ಅವ್ರು ಹೋದ ನಂತರ,
5 minutes later,
5 ನಿಮಿಷ ನಂತರ,
Father said, go.
ತಂದೆ ಹೇಳ್ತಾರೆ ನೀನು ಹೋಗು ಅಂತ.
So Jesus didn't tell a lie.
ಯೇಸು ಸುಳ್ಳು ಹೇಳ್ತಾ ಇಲ್ಲ ಅಲ್ಲಿ.
He lived by moment by moment.
ಯೇಸು ಕ್ಷಣದಿಂದ ಕ್ಷಣಕ್ಕೆ ಜೀವಿಸಿದರು.
He said in verse 6, my time is not come.
ಆರನೇ ವಚನದಲ್ಲಿ ಹೇಳ್ತಾರೆ ಯೇಸು ನನ್ನ ಸಮಯ ಬಂದಿಲ್ಲ ಅಂತ.
You folks are always ready, you can do what you like.
ನೀವು ಸಿದ್ಧವಾಗಿದ್ದೀರಿ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರು ಮಾಡಬಹುದು ಅಂತ ಯೇಸು ಹೇಳ್ತಾರೆ ಅವರಿಗೆ.
That's why he went after his brothers.
ಅದಕ್ಕಾಗಿ ಆತನ ಅಣ್ಣ ತಮ್ಮಂದು ಹೋದ ನಂತರ ಯೇಸು ಹೋಗ್ತಾರೆ.
God doesn't allow us to go with others.
ಕೆಲವೊಮ್ಮೆ ದೇವರು ಬೇರೆ ಜನರೊಟ್ಟಿಗೆ ಹೋಗಲು ನಮ್ಮನ್ನು ಅನುಮತಿಸೋದಿಲ್ಲ.
He knows the entire 6 hour or 12 hour journey they'll be talking about.
ಯಾಕಂದ್ರೆ ಜನರು ಆ ಪ್ರಯಾಣ ಮಾಡುವಂತ 6 ಅಥವಾ 12 ತಾಸು ಪ್ರಯೋಜನಕ್ಕೆ ಬರದ ಮಾತಾಡ್ತಾರೆ ಅಂತ ಗೊತ್ತು.
Doesn't want us to mingle with people who are just going to waste our
ನಾವು ಸಮಯವನ್ನು ವ್ಯರ್ಥ ಮಾಡುವಂತ ಜನರೊಟ್ಟಿಗೆ ಸೇರ್ಕೋಬಾರದು ಅಂತ ದೇವರು ಬಯಸುತ್ತಾರೆ.
That's why the father did not allow Jesus to go.
ಅದಕ್ಕಾಗಿ ತಂದೆಯು ಯೇಸುವನ್ನು ಆತನ ಅಣ್ಣ ತಮ್ಮದರೊಟ್ಟಿಗೆ ಹೋಗಲು ಅನುಮತಿಸಲಿಲ್ಲ.
Good to listen to the father in little
ಸಣ್ಣ ವಿಷಯಗಳಲ್ಲೂ ಕೂಡ ತಂದೆಯ ಮಾತನ್ನ ಕೇಳಿಸಿಕೊಳ್ಳೋದು ಒಳ್ಳೆಯದು.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.